श्रीगुरुभ्यो नमः हरिः ओम् नमः परस्मै पुरुषाय भूयसे चतुद्भवस्थाननिरोधलीलया गृहीतशक्तित्यतयाय देहिनाम् अन्तर्द्रवाय अनुपलभ्यवर्त्मने श्रीगुरुभ्यो नमः हरिः ओम् यन्मायया उरुगुणकर्मनिबन्धनेऽस्मिन् सांसारिके पथिचरम् अतिश्रमेण नष्टस्मृतिः पुनरयम् प्रवृणीतलोकः युत्याकया महदनुग्रहमन्तरेण श्रुमाडता इदारे एवं विरक्तेन चूरु विरक्तनागि लब्धमहत्समागमेन पुरुषेण चूरु शास्त्रवन्नु चूरु तेळकोंडु ಚೂರು ವೈರಾಗ್ಯ ಬಂದಿದೆ ಅಂಥವ ದೊಡ್ಡವರ ಸಮಾಗಮ ಆದರೆ ಅವರ ಸೇವಾ ಮಾಡಬೇಕು ಮಹತ್ ಸೇವಾಯಾಮ್ ಅವಹಿತೇನ ಭಾವ್ಯಂ ದೊಡ್ಡವರ ಸೇವಾ ಎಷ್ಟೆಷ್ಟು ಮಾಡುತ್ತೀವಿ ದೊಡ್ಡವರ ಪಾದವನ್ನು ಎಷ್ಟು ಹಿಡಿಯುತ್ತೀವಿ ಅಷ್ಟು ಭಗವಂತ ನಮಗೆ ಹತ್ತಿರ ಆಗ್ತಾನೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಳ್ಳಲಿಕ್ಕೆ ಈ ಪ್ರಕರಣ ಹೇಳ್ತಾ ಇದ್ದಾರೆ ಇನ್ನ ಅದರಲ್ಲೂ ಕೂಡ ಏನು ಭಗವತ್ತತ್ವದ ಉಪದೇಶ ಇದೆ ಆ ಭಗವತ್ತತ್ವದ ಉಪದೇಶ ಗುರುಗಳ ಮೂಲಕ ನಮಗೆ ಬರುವಾಗ ಹೇಗೆ ಬರಬೇಕು ಅಂದ್ರೆ ತತ್ರಾದವು ಮಹದ್ಭಿಹಿ ಪ್ರಸಾದಪೂರ್ವಕಂ ಉಪದಿಷ್ಟಮೇವ ಮಹಾಫಲಪ್ರದಂ ಅವರ ಸೇವಾ ಮಾಡಬೇಕು ಸೇವಾ ಮಾಡಿದಾಗ ಅವರ ಮನಸ್ಸು ನಮಗೆ ಪ್ರಸನ್ನ ಆಗಬೇಕು ಪ್ರಸನ್ನರಾಗಿ ಅವರು ನಮಗೇನು ಉಪದೇಶ ಮಾಡುತ್ತಾರೆ ಅದು ಮಹಾಫಲಪ್ರದ ಆಗುತ್ತೆ ಎಂಬುದು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ ಅದನ್ನ ಹೇಳ್ತಾರೆ ಯನ್ಮಾಯೆಯ ಭಗವಂತನ ಇಚ್ಛೆಯಿಂದ ಬಂಧಕ ಶಕ್ತಿಯಿಂದ ಈ ಸಂಸಾರದಲ್ಲಿ ಎಂಥದ್ದು ಊರು ಗುಣ ಕರ್ಮ ನಿಬಂಧನೆಸ್ಮಿನ್ ಅಂದರೆ ನಾನಾ ರೀತಿಯಾಗಿರತಕ್ಕಂಥ ಕರ್ಮ ಮೂರು ಗುಣಗಳು ಮೂರು ಗುಣದಿಂದ ಆಗತಕ್ಕಂಥ ಕರ್ಮ ಆ ಕರ್ಮದ ಬಂಧನ ಅದರಿಂದ ಕೂಡಿರತಕ್ಕಂಥ ಸಾಂಸಾರಿಕ ಮಾರ್ಗ ಇದರಲ್ಲಿ ಮಹಾಶ್ರಮ ಪಡ್ತಾ ಇರ್ತಾರೆ ಚರಂತದತಿ ಶ್ರಮೇಣ ಪೂರ್ಣ ಶ್ರಮದಿಂದ ಈ ಸಂಸಾರದಲ್ಲಿ ಒದ್ದಾಡ್ತಾ ಇರುವಂತಹ ವ್ಯಕ್ತಿಗೆ ಈ ಸಂಸಾರ ಎಂಥದ್ದು ಅಂದ್ರೆ ಮೂರು ಗುಣಗಳಿಂದ ಬಂದಿರತಕ್ಕಂಥ ಕರ್ಮ ಆ ಕರ್ಮಗಳ ಗುಂಪಿನಿಂದ ಬಂದ ಅಂಟು ಆ ಅಂಟು ಎಂಥದ್ದು ಅಂದ್ರೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಶ್ಲೇಷ್ಮ ಕಫ ಹೊರಗೆ ಬಂದಾಗ ಅದರಲ್ಲಿ ಏನಾದರೂ ನೊಣ ಬಿದ್ದರೆ ಅದರ ಪರಿಸ್ಥಿತಿ ಹೇಗಾಗ್ಬಿಡುತ್ತೆ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲದೆ ಅದರಲ್ಲೇ ಒದ್ದಾಡ್ತಾ ಇರುತ್ತಲ್ಲ ಆ ಥರ ಆಗಿಬಿಡುತ್ತೆ ಅಲ್ಲ ಮೂರು ಗುಣಗಳು ಅಂತ ಹೇಳ್ತಾರೆ ಅದರ ಸತ್ವಗುಣ ಒಳ್ಳೇದೇ ಅಲ್ವಾ ಸತ್ವಗುಣ ನಮ್ಮನ್ನು ಕಟ್ಟಿ ಹಾಕುತ್ತಾ ಅಂದ್ರೆ ಹೇಳ್ತಾರೆ ಮೂರು ಗುಣಗಳಲ್ಲೂ ಎರಡು ಭಾಗ ಸೂಕ್ಷ್ಮ ಸ್ಥೂಲ ಅಂತ ಸೂಕ್ಷ್ಮ ಸತ್ವಗುಣ ಸ್ಥೂಲ ಸತ್ವಗುಣ ಸೂಕ್ಷ್ಮ ರಜೋಗುಣ ಸ್ಥೂಲ ರಜೋಗುಣ ಸೂಕ್ಷ್ಮತಮೋ ಗುಣ ಸ್ಥೂಲತಮೋ ಗುಣ ಅಂತ ಮೂರು ಅದರಲ್ಲಿ ಸೂಕ್ಷ್ಮ ಸತ್ವಗುಣ ಭಗವಂತನ ತತ್ವಜ್ಞಾನವನ್ನು ತಂದುಕೊಡುತ್ತೆ ಏನು ಅಡ್ಡಿ ಇಲ್ಲ ಸ್ಥೂಲ ತತ್ವಗುಣ ಸತ್ವಗುಣ ಏನ್ ಮಾಡುತ್ತೆ ಹೊರಗಿನದ್ದೇ ಸತ್ಯವಾದ ಜ್ಞಾನವನ್ನು ತಂದುಕೊಟ್ಟು ಆಸೆಯನ್ನು ಕೊಟ್ಟು ಅದರ ಮೇಲೆ ಬಂಧನವನ್ನು ಕೊಟ್ಬಿಡುತ್ತೆ ಸತ್ವಗುಣವೇ ಬಂಧನ ಮಾಡಿಬಿಡುತ್ತೆ ಇನ್ನ ದೃಷ್ಟಾಂತ ದೇವರದ್ದೇ ಸಾಧನೆ ಮಾಡ್ತಾ ಇದ್ದಾರಪ್ಪ ಲೌಕಿಕ ಎಲ್ಲ ಬಿಟ್ಟಿದ್ದಾರೆ ದೇವರ ಸಾಧನೆ ಮಾಡ್ತಾ ಇದ್ದಾರೆ ಮಾಡುವ ಕಾಲಕ್ಕೆ ಈ ಸತ್ವಗುಣದ ಸ್ಥೂಲ ಭಾಗದ ಕಾರ್ಯ ಹೇಗಿರುತ್ತೆ ಅಂದ್ರೆ ಆ ದೇವರ ಸಾಧನೆ ಮಾಡಲಿಕ್ಕೇನೆ ಇದು ಸಾಧನ ಎಂಬುದರ ನಿಷ್ಕರ್ಷ ದೇವರಲ್ಲಿ ಮನಸ್ಸು ಪ್ರಧಾನವಾಗಿ ಹೆಚ್ಚು ಕಾಲ ಇರಬೇಕು ಅವನ ಮಹಿಮೆಗಳನ್ನು ತಿಳಿಯಬೇಕು ಸದಾ ಅವನ ಮಹಿಮೆಗಳನ್ನು ಚಿಂತನೆ ಮಾಡಲಿಕ್ಕೆ ಮನಸ್ಸು ದೇವರಲ್ಲಿಡಬೇಕು ದೇವರ ಮಹಿಮೆ ದೇವರ ಕರುಣ ಅದನ್ನು ಚಿಂತನೆ ಮಾಡುತ್ತಾ ಆಧಾರಪೂರ್ವಕವಾಗಿ ಸದಾ ದೇವರಲ್ಲಿ ಮನಸ್ಸಿಡೋದೇ ಸಾಧನೆ ಅದಕ್ಕಿಂತ ಸಾಧನೆ ಇಲ್ಲ ಆದರೆ ಆ ಮನಸ್ಸು ದೇವರಲ್ಲೇ ಸದಾ ಇರಬೇಕಾದ್ರೆ ಆಧಾರಪೂರ್ವಕವಾಗಿ ಮನಸ್ಸಿನ ದೋಷಗಳೆಲ್ಲ ಹೋಗಿರಬೇಕು ಆ ಮನಃಶುದ್ಧಿ ಆಗಬೇಕು ಮನಃಶುದ್ಧಿ ಆಗಬೇಕಾದರೆ ವೇದೋಕ್ತ ಕರ್ಮಾನುಷ್ಠಾನ ಮಾಡಲೇಬೇಕು ಜ್ಞಾನಪೂರ್ವಕವಾದ ವೇದೋಕ್ತ ಕರ್ಮಾನುಷ್ಠಾನ ಏನಿದೆ ಅದನ್ನು ಅವಶ್ಯವಾಗಿ ಮಾಡಲೇಬೇಕು ಆ ಮಾಡೋ ಕಾಲಕ್ಕೆ ಯಾವುದಕ್ಕೆ ಪ್ರಾಧಾನ್ಯ ಜಾಸ್ತಿ ಅಂದರೆ ಜ್ಞಾನವನ್ನು ಪಡೆದು ಆ ಜ್ಞಾನದಿಂದ ಕೂಡಿರತಕ್ಕಂಥ ಮನಸ್ಸಿನಿಂದ ಭಗವಂತನಲ್ಲೇ ಇಡೋದು ಮನಸ್ಸನ್ನ, ಅದು ಪ್ರಧಾನವಾದ ಗುರಿ. ಸದಾ ಪಾಠ ಪ್ರವಚನಾದಿಗಳು ಭಗವಂತನ ಚಿಂತನಾದಿಗಳಲ್ಲಿ ಹೆಚ್ಚಿರಬೇಕು. ವೇದೋಕ್ತ ಕರ್ಮಾನುಷ್ಠಾನ ಎಷ್ಟು ನಮಗೆ ಹೇಳಿದ್ದಾರೋ ಅಷ್ಟಲ್ಲಿ ಮುಗಿಸಿಕೊಂಡು ಹೋದರೆ ಸಾಕು. ಯಾಕಂದ್ರೆ ಕರ್ಮಾನುಷ್ಠಾನ ಬೆಳೆಸ್ತಾ ಹೋದುವ, ಅದಕ್ಕೆ ಆಕಾಶದ ಪರ್ಯಂತದ ಅಂತ್ಯವೇ ಇಲ್ಲ, ಜಾಸ್ತಿ ಹೋಗ್ತಾ 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 ಇರುತ್ತೆ. ಎಷ್ಟು ಪಾತ್ರೆಗಳಿವೆಯೋ ಅಷ್ಟಿಂದಲೇ ಅವತ್ತಿನ ಸಾಧನೆ ಆಗ್ಲಿಕ್ಕೆ ಸಾಧ್ಯ. ಆದರೆ ಸತ್ವಗುಣದ ಸ್ಥೂಲ ಭಾಗ ಏನು ಮಾಡುತ್ತೆ, ಮಾರ್ಕೆಟ್ ಕರ್ಕೊಂಡು ಹೋದಾಗ ದೇವರದ್ದೇ ಪಾತ್ರೆಗಳ ಗುಂಪು ಜಾಸ್ತಿ ನೋಡಿ ಅದೇ ಜಾಸ್ತಿ ಆಗ್ತಾ ಬರುತ್ತೆ. ಇದಿದ್ರೆ ಚೆನ್ನಾಗಿರುತ್ತೆ, ಇದ್ದಿದ್ರಿಂದ ಪೂಜೆ ನಡೀತಾ ಇದೆ. ಇನ್ನಷ್ಟು ಪಾತ್ರೆ, ಇನ್ನಷ್ಟು ಪಾತ್ರೆ, ಆ ತೊಳೆಯೋದು ಬಳಿಯೋದು ಇದೇ ಜಾಸ್ತಿಯಾಗಿ ದೇವರ ಚಿಂತನೆ ಕಡಿಮೆ ಆಗ್ತಾ ಬರುತ್ತೆ. ಒಟ್ಟಾರೆ ದೃಷ್ಟಾಂತ ಕೊಟ್ಟೆ ನಾನು, ಹೋದ್ತಾನೆ ಅಲ್ವಾ, ತುಂಬಾ ಇರುತ್ತೆ. ನಾವ ಲೌಕಿಕದ ಪದಾರ್ಥಗಳು ತಗೊಂಬಲ್ಲ ಅಂತಿಟ್ಟುಕೊಂಡ್ರು ದೇವರ ಸಂಬಂಧಪಟ್ಟ ಪದಾರ್ಥಗಳು ಜಾಸ್ತಿ ಆಗ್ಬಿಡುತ್ತೆ ಅಲ್ಲಿ. ಆ ಹಿತ್ತಾಳೆ ಪಾತ್ರೆಗೋ ಇತ್ತಗೋ ಅತ್ತಗೋ ಅಂತೇಳಿ ಕೊನೆ ಅಟ್ಟದ ಮೇಲೆ ಎಲ್ಲ ಸೇರ್ತಾ ಹೋಗ್ತಾ ಇರುತ್ತೆ. ದೇವರದ್ದೇ ಪಾತ್ರೆ, ಮನೆ ತುಂಬಾ ಒಂದು 50 ನೀಲಾಂಜನ ಹಿತ್ತಾಳಿದು, ಈ ನೀಲಾಂಜನಕ್ಕೆ ಕೂರು ಪೀಠ ಇದೆ, ಆ ನೀಲಾಂಜನಕ್ಕೆ ಇನ್ನೊಂದು ಪೀಠ ಇದೆ, ಹಾಗೆ ಹೀಗೆ ಇದೇ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಹುಣಸೆ ಹಣ್ಣು ದಿನ ಒಂದು ಕೆಜಿ ಇಟ್ಟರೆ ಒಂದು ಎರಡನೇ ತಿಂಗಳು 2 ಕೆಜಿ 3 ಕೆಜಿ 10 ಕೆಜಿ ಬರೀ ಪಾತ್ರೆ ತಿಕ್ಕಲಿಕ್ಕೆ ಆಗ್ತಾ ಇರುತ್ತೆ. ನೋಡಿ ಎಷ್ಟು ನಮಗೆ ಇದೆಲ್ಲ ಹೆಚ್ಚು ಮಾಡ್ತಾ ಇರ್ತೀವಿ, ಕಾನ್ಸಂಟ್ರೇಷನ್ ಅಲ್ಲಿಗೆ ಹೆಚ್ಚು ಹೋಗ್ತಾ ಇರುತ್ತೆ, ಅದೇ ಹೆಚ್ಚಾಗ್ತಾ ಇರುತ್ತೆ. ಇರಲಿ, ವೇದೋಕ್ತ ಕರ್ಮಾನುಷ್ಠಾನ ಇರಲೇಬೇಕು. ಅದು ಅವರವರ ಗುರುಗಳಿಂದ ಅವರವರಿಗೆ ಎಷ್ಟೆಷ್ಟು ಸೀಮಿತ ಅಂತಿಟ್ಟುಕೊಂಡು ಅಲ್ಲಿಗೆ ಅದನ್ನು ನಿಲ್ಲಿಸಿ ಭಗವಂತನ ಚಿಂತನ ಧ್ಯಾನಾದಿಗಳು ಹೆಚ್ಚು ಮಾಡುತ್ತಾ ಹೋಗಬೇಕೆಂಬುದು ತಾತ್ಪರ್ಯ. ಶಾಸ್ತ್ರಾವಲೋಕನ, ಶಾಸ್ತ್ರದ ಪಾಠ ಪ್ರವಚನಾದಿಗಳು, ಚಿಂತನೆ ಮಾಡುವುದು, ಭಗವಂತನ ಧ್ಯಾನ, ಇವೆಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗಬೇಕು ಎಂದು ತಾತ್ಪರ್ಯ. ಅದಕ್ಕೆ ಊರು ಗುಣ ಕರ್ಮ ನಿಬಂಧನೆಸ್ಮಿನ್ ಅಂದರು. ಇನ್ನ ರಜೋಗುಣ, ಸೂಕ್ಷ್ಮ ರಜೋಗುಣದ ಕಾರ್ಯ ಏನು, ಭಗವಂತನ ಕಾರ್ಯಗಳನ್ನೇ ಮಾಡಿಸುತ್ತೆ. ಸ್ಥೂಲ ರಜೋಗುಣ, ಹೊರಗಿನ ಕಾರ್ಯಗಳು ಜಾಸ್ತಿ ಮಾಡಿಸುತ್ತೆ, ಕಟ್ಟಿ ಹಾಕುತ್ತೆ. ಒಂದು ಕಾರ್ಯ ಮಾಡಿದರೆ ಅದರಿಂದ ನಾನಾ ಕಾರ್ಯಗಳು ಹುಟ್ಟುತ್ತಾ ಬರುತ್ತೆ, ಎಲ್ಲ ಪಾಪ ಹುಟ್ಟುತ್ತೆ. ಒಂದು ಮಾಡ್ಲಿಕ್ಕೆ ಹೋರಿ ಏನೋ ಒಂದು ಪಾಪ, ಏನೋ ಒಂದು ತಗಲ್ತಾ ಇರುತ್ತೆ, ಬೆಳೆಯುತ್ತೆ. ಹಾಗೆ ತಮೋಗುಣದಂತೂ ಹೇಳಬೇಕಾಗಿಲ್ಲ. ಸೂಕ್ಷ್ಮ ತಮೋಗುಣ ದೇವರ ಕಡೆಯೇನೆ ವಿಪರೀತ ಜ್ಞಾನ ಕೊಟ್ಟು ಬಿಡುತ್ತೆ, ಸಂಶಯ ಜ್ಞಾನ ಕೊಡುತ್ತೆ. ಹಾಗೆ ಸ್ಥೂಲ ತಮೋಗುಣ ಲೌಕಿಕದ ಬಗ್ಗೆ ತಪ್ಪು ಕಲ್ಪನೆ ಕೊಟ್ಬಿಡುತ್ತೆ. ಈ ತರ ಮೂರು ಗುಣಗಳಿಂದ ಬಂದಿರತಕ್ಕಂಥ ಕರ್ಮಗಳು, ಒಂದು ಮಾಡಿದರೆ ಇನ್ನ ಸಾವಿರಾರು ಹುಟ್ಟತಾ ಬರುತ್ತೆ. ಆದ್ದರಿಂದ ಮತ್ತೆ ಹಾಗೆ 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 ಊರು ಗುಣ ಕರ್ಮ ನಿಬಂಧನೆ ಅಸ್ಮಿನ್ ಸಾಂಸಾರಿಕೆ ಪಥಿ, ಈ ಸಂಸಾರದ ಮಾರ್ಗದಲ್ಲಿ ನಡೆತಕ್ಕಂಥವ ಹೇಳ್ತಾರೆ. ಚರನ್ ತದತಿಶ್ರಮೇಣ, ತುಂಬಾ ದುಃಖದಿಂದ ತಿರುಗಾಡ್ತಾ ಇರ್ತಾನಂತೆ ಜೀವ ಈ ಸಂಸಾರ ಮಾರ್ಗದಲ್ಲಿ. ಯಾಕೆ ದುಃಖ ಅಂದ್ರೆ, ನಾವು ಚೆನ್ನಾಗಿದ್ದೀವಲ್ಲ ನೋಡಿಕೊಳ್ಳಿ ಅಂತ ಹೇಳ್ತಾರೆ. ಚೂರು ಸುಖಕ್ಕಾಗಿ ಬಹಳ ದುಃಖವನ್ನು ಅನುಭವಿಸಿದ್ರಲ್ಲಿ ನಾವೇ ನಮ್ಮನ್ನೇ ಕೃಪಣರು ಅಂತ ಕರೀತಾರೆ. ಅಂದ್ರೆ ಏನು, ಭಗವಂತನ ಚಿಂತನ, ಭಗವಂತನ ವಿಶೇಷ ಸ್ಮರಣೆಯಲ್ಲಿ ಅಪರೂಪದ ಆನಂದ ಸಿಗುತ್ತೆ. ಅದಕ್ಕಾಗಿ ಪ್ರಯತ್ನ ಪಡದೆ ಸಂಸಾರದಲ್ಲಿ ಸಿಗುವ ಕೇವಲ ಮನೋವಿಕಾರ ರೂಪವಾದಂಥ ಸುಖ ಅಂತ ಕರೆಸಿಕೊಂಡದ್ದಷ್ಟೇ ಮನೋವಿಕಾರ. ಅದು ಕಲಿಗೂ ಆಗುತ್ತೆ ಮನೋವಿಕಾರ. ಅವನೂ ಸುಖಪಟ್ಟ ಅಂತ ಹೇಳ್ತಾರೆ. ಸ್ವರೂಪದಲ್ಲಿ ಸುಖ ಇಲ್ಲ ಕಲಿಗೆ, ಅವನು ಹೇಗೆ ಸುಖ ಪಡ್ತಾನೆ ಅಂತ ಕೇಳಿದ್ರೆ ಪ್ರಶ್ನೆ ಬರಲ್ವಾ? ಅದಕ್ಕೆ ಹೇಳ್ತಾರೆ ಮನೋವಿಕಾರ ಅದು, ಅದು ಎಲ್ಲರಿಗೂ ಕೊಡುವುದು, ದೇವರದು ಕೊಡ್ತಾನೆ. ಆದರೆ ಸ್ವರೂಪ ಸುಖ ಇರಲ್ಲ, ಆ ಸುಖ ಅವನಿಗೆ ಬರಲ್ಲ. ಆ ರೀತಿಯಲ್ಲಿ ಈ ಮನೋವಿಕಾರ ರೂಪವಾಗಿರತಕ್ಕಂಥ ಸುಖ ಏನಿದೆ ಅದಕ್ಕಾಗಿ ಒದ್ದಾಡತಾ ಅದು ಕೂಡ ಪೂರ್ಣ ಬರಲ್ಲ. ಚೂರು ಚೂರು ಚೂರು, ತುಂತುರು ತುಂತುರು. ಎಷ್ಟು ಹಸಿವೆಯಿಂದ ಕೂತವರಿಗೆ 2 ಸೌಟು ಏನು ಅನ್ನ ಹಾಕಿದ್ರೆ, ಚಿಕ್ಕ ಸೌಟಿಂದ ಹುಳಿ ಬಡಿಸ್ತಾರಲ್ಲ ಆ ಸೌಟು, ಅರ್ಧ ಸೌಟು ಅನ್ನ ಹಾಕಿದ್ರೆ ಹಸಿವೆಯಿಂದ ಕೂತವನಿಗೆ ಹೇಗಿರುತ್ತೆ ಆ ಥರ ಬರ್ತಾ ಇರುತ್ತೆ. ಅದಕ್ಕಾಗಿ ಇಡೀ ಜೀವನ ಒದ್ದಾಡ್ತಾ ಇರ್ತೇವೆ. ಅಂತ ಈ ಜನಕ್ಕೆ ಇಷ್ಟೆಲ್ಲ ಯಾಕೆ ಬಂತು? ಎನ್ಮಾಯಯ ಹರೇ ಇಚ್ಛಯ ಅಂತ ಹೇಳ್ತಾರೆ. ಏನು ಬಂಧಕ ಶಕ್ತಿಯಿಂದ, ಅಲ್ಲೇ ಎಡವೆ ಬೀಳೋ ಪ್ರಸಂಗ. ಏನು ಅಂದ್ರೆ, ದೇವ ತನ್ನ ಇಚ್ಛೆಯಿಂದ ಕಟ್ಟಿ ಹಾಕಿದ್ದಾನೆ, ಅದಕ್ಕೆ ಒದ್ದಾಡ್ತಾ ಇದ್ದೀವಿ ಅಂತ ಹೇಳಿಕೊಂಡು ಹೋದ್ರೆ ಒಳಗೆ ಹೆಗ್ಗಣ ಕಡಿತಾ ಬರುತ್ತೆ. ನಾವು ಈ ದೇವರಿಗೆ ನಾವೇ ಅನ್ಯಾಯ ಮಾಡಿದವು, ದೇವರಿಗೆ ನಾವೇನು ಅನ್ಯಾಯ ಮಾಡಿದ್ವು, ನಮ್ಮನ್ನ ಯಾಕೆ ಸಂಸಾರದಲ್ಲಿ ಕಟ್ಟಿ ಹಾಕಿದ್ದಾನೆ ಅಂತ ಬಂದರೆ ಇಲ್ಲ, ಸರಿಯಾಗಿ ತಿಳ್ಕೋಬೇಕಾದ ಅವಶ್ಯಕತೆ ಅಲ್ಲೇ ಕೂತಿದೆ. ತುಂಬಾ ಮಾಮೂಲಾಗಿ ಹೇಳ್ತಾ ಇರ್ತೀವಿ, ಏ ದೇವರ ಇಚ್ಛಾ ಇದು, ದೇವರ ಇಚ್ಛೆಯಿಂದ ಬಂದ ಸಂಸಾರ ದೇವರೇ ಕಟ್ಟಿ ಹಾಕಿದ್ದು, ಬಿಡಿಸ್ಕೋಬೇಕಾದ್ರೆ ದೇವರ ಕಾಳಕ್ಕೆ ಬಿಡಬೇಕು. ಅಲ್ಲ, ನಮ್ಮ ಪಾಡಿಗೆ ನಾವಿದ್ರೆ ದೇವರು ನಮ್ಮನ್ನ ಕಟ್ಟಿ ಹಾಕೋದು ಯಾಕೆ? ಕಟ್ಟಿ ಹಾಕಿದ ಮೇಲೆ ನನ್ನ ಕಾಲು ಹಿಡಿದು ಉದ್ಧಾರ ಮಾಡ್ತೀನಿ ಎಂಬುದು ಯಾಕೆ? ಇದೇನಿದು, ನಮ್ಮ ಪಾಡಿ ನಾವಿದ್ರೆ ಬಿಟ್ಬಿಡ್ಬೋದಲ್ಲ, ಕಟ್ಟಿ ಹಾಕೋದು ಯಾಕೆ? ಆತನ ಶಕ್ತಿ ಇರ್ಬೋದಪ್ಪ, ನಮ್ಮನ್ನೇ ಕಟ್ಟಿ ಹಾಕಬೇಕು ಅಂದ್ರೆ ಇದು ಬೇಸು ಗೊತ್ತಿಲ್ಲದೆ ಇರುವಂತವರ ಮಾತು. ಏನದು ಅಂದರೆ, ನಮ್ಮ ಸುತ್ತು ಅನಾದಿಯಿಂದ ಪೊರೆ ಕೂತಿದೆ, ಲಿಂಗ ದೇಹದ ಪೊರೆ. ಏನು ಬಾಳೆಹಣ್ಣಿಗೆ ಸಿಪ್ಪೆ ಸಹಜವಾಗಿ ಹೇಗೆ ಬರುತ್ತೋ ಹಾಗೆ ಕಶ್ಮಲದ ಸಿಪ್ಪೆ ನಮ್ಮ ಸುತ್ತು ಕೂತಿದೆ. ಅದನ್ನು ತೆಗೆಯಲಿಕ್ಕೆ ಭಗವಂತ ಮಾಡುವ ವಿಶೇಷವಾದ ಮಾಡಿಸುವ ಸಾಧನೆಯೇ ಇದು. ಅದೇನಾತ ಕೊಡ್ಲಿಲ್ಲ, ನಮ್ದೇ ಓನ್ ಪ್ರಾಪರ್ಟಿ ಅದು, ಮೊದಲಿನಿಂದ ಇದೆ. ಇಲ್ಲಿ ಭಗವಂತನ ಇಚ್ಛಾ ಮಾಯ ಅಂತ ಮತ್ತ್ಯಾಕೆ ಹೇಳ್ತಾರೆ ಅಂದ್ರೆ, ಹೇಳ್ತಾರೆ ವಿಜಯದಾಸರು ಒಂದು ಮಾತಲ್ಲಿ ಹೇಳ್ತಾರೆ, ಜೀವರಿಗೆ ಕೈಕಾಲಿದೆಯಾ ಇಲ್ವಾ? ಎಲ್ಲ ಇದೆ. ಮತ್ತೇನು ಕದಲ್ಬೋದಲ್ಲ, ಓಡಾಡಬಹುದಲ್ಲ ಅನಾದಿಯಿಂದ ಅಂದ್ರೆ, ಅನಾದಿಯಲ್ಲಿಂದ ಎನ್ನ ತನು ಮನ ಕರಣಗಳು ಇಲ್ಲದಾಗಿ ಇವೆ. ಅನಾದಿಯಿಂದ ನನಗೆ ತನು ಮನ ಕರ್ಣಗಳೆಲ್ಲ ಇವೆ, ಇದ್ರೂ ಕೂಡ ಇಲ್ಲದಾಗಿ ಇವೆ ಅಂದರೆ ಯೂಸ್ಲೆಸ್, ಸ್ವಾತಂತ್ರ್ಯ ಇಲ್ಲ, ಬಿದ್ದಿದ್ದೇನೆ ನಾನು. ನೀ ಮಾಡಿಸಿದರೆ ಉಂಟು, ಇಲ್ಲದಿದ್ದರೆ ಇಲ್ಲ, ಆ ಪರಿಸ್ಥಿತಿ ನನ್ನದು. ಅಂತ ಕಾಲಕ್ಕೆ ಭಗವಂತ ಏನು ಮಾಡ್ತಾ ಇದ್ದಾನೆ, ನಮ್ಮ ಸುತ್ತೂ ಇರುವ ಲಿಂಗ ದೇಹವನ್ನ ನಮಗೆ ಅಂಟು ಕೊಡತಾ ಇದ್ದಾನೆ. ಅಂಟು ಕೊಡೋದು ಅಂದ್ರೆ ಅದರಲ್ಲೂ ತಾತ್ಪರ್ಯ ಇಷ್ಟೇ, ಬಟ್ಟೆ ಇದೆ, ಅದಕ್ಕೆ ಕಲೆ ಆಗಿದೆ, ಕಲೆಯಾದ ಬಟ್ಟೆ ಆ ಕಲೆ ಹೋಗಬೇಕಾದ್ರೆ ಏನ್ ಮಾಡಬೇಕು? ಒಗಿಬೇಕು. ಹಾಗೆ ಹೋಗಿದ್ರೆ ಹರಿದೋಗುತ್ತೆ ಬಟ್ಟೆ, ಕಲೆಯೂ ಹೋಗಲ್ಲ, ಕಲೆ ಸಹಿತವಾಗಿ ಬಟ್ಟೆ ತುಂಡಾಗತ್ತಷ್ಟೇ. ಹಾಗಾದ್ರೆ ಕಲೆ ಮಾತ್ರ ಹೋಗಬೇಕು, ಬಟ್ಟೆ ಉಳಿಯಬೇಕು ಅಂತಾದ್ರೆ ಏನು ಮಾಡಬೇಕು ಅಂದ್ರೆ, ಅದಕ್ಕೆ ನೀರಿನ ಅಂಟು ಕೊಟ್ಟು ಒಗೆದರೆ ಚೆನ್ನಾಗಿ ಹೋಗ್ಬಿಡುತ್ತೆ. ಹಾಗೆ ಭಗವಂತ ಈ ಜೀವ ಲಿಂಗ ದೇಹದಲ್ಲಿ ಹೇಗಿದ್ದಾನೆ ಅಂದ್ರೆ, ಈ ಒಣಗಿದ ಗಿಟಕ ಕೊಬ್ಬರಿ ಇರುತ್ತಲ್ಲ ತೆಂಗಿನಕಾಯಿಯಲ್ಲಿ, ಅಲಗಾಡಿಸಲು ಲಟ 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 ಅಂತಿರುತ್ತೆ, ಅಂಟಿದೆ ಅಂಟಿಲ್ಲ, ಎಲ್ಲೂ ಅಂಟಲ್ಲ, ಆದರೆ ಒಂದು ಕಡೆ ಅಂಟಿರುತ್ತೆ, ಮತ್ತೆ ಬಿಟ್ಟು ಹೋಗ್ತಾ ಹಾಗೆ ಹಾಗೆ ಹಾಗಿರುತ್ತೆ. ಅಂತ ಜೀವನಿಗೆ ಲಿಂಗ ದೇಹದ ಅಂಟನ್ನ ಕೊಟ್ಟು ಅದರ ಅನುಭವಕ್ಕೆ ತಂದು ಅವನಿಂದ ಆ ಲಿಂಗ ದೇಹ ಒಡೆಯುವಂತೆ ಮಾಡಿ ಹೊರ ಕರಕೊಂಡು ಬರುವುದೇ ಇಚ್ಛಾ ಅಂದಷ್ಟೇ ಹೊರತು, ನಾವೇನೋ ಚೆನ್ನಾಗಿದ್ರೆ ನಮ್ಮನ್ನ ಬಲವಂತವಾಗಿ ಸೆಳಕೊಂಡು ಬಂದು ಕಟ್ಟಿ ಹಾಕಿ ನಮಗೆ ದುಃಖ ಕೊಟ್ಟು ನಾ ಕಾಲ್ ಮೇಲೆ ಬೀಳು ಅಂತ ಹೇಳಿ ನಾವು ಬಿದ್ರೆ ಏನು ಆ ಸ್ಯಾಡಿಸ್ಟಿಕ್ ನೇಚರ್ ಇರುತ್ತೆ, ನನ್ನ ಕಾಲ ಮೇಲೆ ಬಿದ್ರು ಅಂತ ಆ ತರ ಸಂತೋಷ ಪಟ್ಟು ಆದ್ಮೇಲೆ ಬಿಡುಗಡೆ ಮಾಡುವಂತಹ ವ್ಯಕ್ತಿ ನಮ್ಮ ಸ್ವಾಮಿ ಅಲ್ಲ. ಸಾಮಾನ್ಯವಾಗಿ ಬಂದ್ಬಿಡುತ್ತೆ. ಏನದು ನೋಡಿ, ದೇವರ ಹರೇ ಮಾಯಯ ಇಚ್ಛಯ ಬಂಧಕ ಶಕ್ತಿಯ, ದೇವರ ಬಂಧಕ ಶಕ್ತಿ ಇದೆ, ಅದರಿಂದ ನಾವು ಹೀಗಿದ್ದೀವಿ ಅಂದ್ರೆ ಅಯ್ಯೋ ರಾಮ ಈ ದೇವರು ಯಾಕೆ ಹೀಗೆ ಮಾಡಿದ್ರು ಅಂತ ತಪ್ಪು ಕಲ್ಪನೆ ಬಂದ್ಬಿಡುತ್ತೆ. ನಾನು ಹೇಳೋದಲ್ಲ, ಬಹಳ ಜನ ತಲೆಯಲ್ಲಿ ಇದೇ ಕೂತ್ಕೊಂಡಿದೆ, ಪುರಾಣ ಕೇಳಿದ ಕೂಡಲೇ ಈ ಮಾತು ಹೀಗೆ ಹೇಳಿಕೊಂಡು ಹೋದ ಕೂಡಲೇ ಇದೇ ಕೂತಿರುತ್ತೆ. ಒಟ್ಟಾರೆ ಏನು ಮಾಡುತ್ತಾ ಇದ್ದಾನೆ, ನಮ್ಮದೇ ಆದ ದೋಷ ತೆಗೆಯಲಿಕ್ಕೆ ಅದರ ಅಂಟನ್ನ ಕೊಟ್ಟು ನಮಗೆ ತಿಳಿಸಿ ಅದನ್ನ ಒಳಿತಾ ಇದ್ದಾನೆ. ಅವಾಗ ಏನು ಮಾಡುತ್ತಾ ಇದ್ದಾನೆ, ಮೂರು ಗುಣಗಳ ಅಂಟು. ಯಾವುದು? ಇಡೀ ಲಿಂಗ ಶರೀರ ತಯಾರಾದದ್ದೇ ಮೂರು ಗುಣಗಳಿಂದ. ಅಂತ ಮೂರು ಗುಣಗಳಿಂದ ತಯಾರಾದ ಲಿಂಗ ದೇಹ, ಅದರಲ್ಲೂ ಕೂಡ ಕರ್ಮ ಎಲ್ಲಿಂದ ಬಂತು? ಕರ್ಮ ಅನಾದಿ ಅನಾದಿ ಅಂತ ಹೇಳ್ತಾ ಬರ್ತೇವೆ. ಕರ್ಮ ಅನಾದಿ ಅಂದ್ರೆ ಅಲ್ಲೂ ಎಲ್ಲರಿಗೂ ಪ್ರಶ್ನೆ ಬರ್ತಾ ಇರುತ್ತೆ, ಈ ಜನ್ಮದ ಕರ್ಮಕ್ಕೆ ಕಾರಣ ಹೋದ ಜನ್ಮಕ್ಕ ಅದಕ್ಕೆ ಹೋದ್ದು 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 ಅವಾಗೆ ಮೊದಲನೇ ಕರ್ಮ ಯಾವಾಗ ಬಂತು ಅಂತ ಅಲ್ಲ ಅಂದ್ರೆ, ಇಲ್ಲಿ ತಲೆಯಲ್ಲಿ ಕಲ್ಪನಾ ಮಾಡಿದರೇನೆ ಹುಟ್ಟೋದು ಕರ್ಮ ಅಂತ ಡೆಫಿನೇಷನ್ ಇದ್ರೆ, ಮಾಡಿದರೇನೆ ಹುಟ್ಟೋದು ಕರ್ಮ ಅಂತಿದ್ರೆ ಅದರಿಂದ ಏನಾಗುತ್ತೆ, ಯಾವಾಗ ಮಾಡಿದೀವಿ ಮೊದಲು ಅಂತ ಪ್ರಶ್ನೆ. ಮಾಡಿದುವು ಅಂದ್ರೆ ಅನಾದಿ ಎಂಬುದು ಹೋಯಿತು, ಅಂದ್ರೆ ಅವಸಾದಿ ಆಯಿತು. ಅಂದ್ರೆ ಮಾಡದೇನೆ ಕರ್ಮ ಹುಟ್ಟುತ್ತಾ ಅಂತ ಮತ್ತು ಪ್ರಶ್ನೆ. ಇಲ್ಲರಿ, ಮಾಡದೆ ಕರ್ಮ ಹೆಂಗ್ ಹುಟ್ಟುತ್ತೆ? ಕರ್ಮ ಹುಟ್ಟಿತು ಅಂದ್ ಕೂಡ ಅನಾದಿ ಎಂಬುದು ಹೋಯ್ತಲ್ಲ. ಅಂದ್ರೆ ಮಾಡದೆ ಹುಟ್ಟದೆ ಕರ್ಮ ಇತ್ತು ಅಂತ ಹೇಳಬೇಕು. ಅರ್ಥ ಆಗತ್ತಾ? ಕರ್ಮ ಅಂದ್ರೇನು? ಅದು ಮಾಡದೆ ಹುಟ್ಟದೆ ಹೇಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಆಚಾರ್ಯರೇ ತುಂಬಾ ಕಡೆ ಕೊಡ್ತಾರೆ. ಕರ್ಮ ಬೀಜ ಎಂಬ ಶಬ್ದ ಪ್ರಯೋಗ ಮಾಡುತ್ತಾರೆ. ಅಂದರೆ ಜೀವನ ಲಿಂಗ ದೇಹ ಮೂರರಿಂದ ತಯಾರಾದದ್ದು, ಅವಿದ್ಯಾ ಕಾಮ ಕರ್ಮ ಅಂತ ಹೇಳ್ತಾರೆ. ಕರ್ಮ ಬೀಜ ಒಳಗೆ ಕೂತಿದೆ ಲಿಂಗ ದೇಹದಲ್ಲಿ. ಆ ಕರ್ಮ ಬೀಜ ಅಂದ್ರೆ ಇವಾಗ ಮಾವಿನ ಗಿಡ, ಯಾವ್ದಾದ್ರೂ ಗಿಡ ಇರುತ್ತೆ, ಈ ವೃಕ್ಷ ಶಾಸ್ತ್ರ ತಜ್ಞರಿರ್ತಾರಲ್ಲ, ಆ ಬೀಜವನ್ನು ಹಾಕಿದಾಗ ಆ ಗಿಡ ಬರುತ್ತೆ. ಅವರನ್ನು ಕೇಳಿದ್ರೆ ಅವರೇ ಹೇಳುತ್ತಾರೆ, ಒಂದೇ ಮಾವಿನ ಗಿಡ ಎರಡು ಬೀಜ ತಂದು ಹಾಕಿದವು, ಈ ಗಿಡ ಈ ಟೊಂಗೆ ಹೀಗೆ 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 ಬಂತು, ಇನ್ನೊಂದು ಇನ್ನೊಂದು ರೀತಿ ಬಂತು. ಅದು ಯಾಕೆ ಹಾಗೆ ಬಂತು ಅಂದ್ರೆ ಆ ಬೀಜದಲ್ಲೇ ಆ ಗಿಡ ಹೇಗೆ ಬರಬೇಕು, ಎಲ್ಲ ಸ್ಟ್ರಕ್ಚರ್ ಕೂತಿದೆ, ಆ ಸ್ಟ್ರಕ್ಚರ್ ಹೇಗಿರುತ್ತೋ ಆ ಪ್ರಕಾರ ಗಿಡ ಬರುತ್ತಷ್ಟೇ ಹೊರತು ಈ ಹೊರಗಿನ ಗಾಳಿ ಬಂತು ಬಗ್ಗಿತು ಹೀಗಾದ ಅವೆಲ್ಲ ಏನಲ್ಲ. ಒಳಗೆ ಎಷ್ಟೆಷ್ಟು ಟೊಂಗೆ ಬರಬೇಕು, ಎಷ್ಟು ಎಲೆ ಬರಬೇಕು, ಎಲ್ಲ ಸ್ಟ್ರಕ್ಚರ್ ಆ ಬೀಜದಲ್ಲಿ ಕೂತಿರುತ್ತೆ, ಆ ಪ್ರಕಾರನೇ ಬರುತ್ತೆ ಎಂದು ಚೆನ್ನ ಅವರೇ ಹೇಳ್ತಾರೆ. ಹಾಗಾದರೆ ನಮ್ಮಲ್ಲಿರುವ ಕರ್ಮ ಬೀಜ ಕೂಡ ಅನಾದಿ ಚಿಪ್ಪದು, ಒಳಗಿರತಕ್ಕಂತಹ ಬೀಜ. ಇವನಿಗೆ ಮೊದಲನೇ ಜನ್ಮ ಯಾವುದು ಬರಬೇಕು ಎಂಬುದು ಕೂಡ ಡಿಸಿಷನ್ ಅದರಲ್ಲೇ ಕೂತಿದೆ. ಭಗವಂತ ಏನು ಮಾಡ್ತಾ ಇದ್ದಾನೆ, ಆ ಕರ್ಮ ಬೀಜವನ್ನ ಪಕ್ವ ಮಾಡ್ತಾ ಬರುತ್ತಾನೆ, ಅನಾದಿಯಿಂದ ಕರ್ಮ ಬೀಜವನ್ನು ಪಕ್ವ ಮಾಡುತ್ತಾನೆ. ಅಲ್ಲಿ ಪ್ರಶ್ನೆಗಳು ಬರ್ತಾ ಬರುತ್ತೆ, ಅನಾದಿ ಕರ್ಮ ಅನಾದಿ ಕರ್ಮ ಅಂದಾಗ ಈ ಕರ್ಮ ಹೇಗ್ ಬಂತು, ಕರ್ಮ ಜೀವ ಮಾಡಿದ್ರೆ ಬಂತ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅಲ್ಲ, ಅಲ್ಲಿ ಉತ್ತರ ನಮಗೆ ಅನಿಸಬಹುದು. ಆ ಕರ್ಮ ಹೇಗಿತ್ತು, ಅದರ ಲಕ್ಷಣ ಏನು, ಅದು ಹೇಗಿತ್ತು, ಹೇಗ್ ಬಂತು ಅದು ನೋಡಿದಾಗ ಈ ಅನಾದಿ ಕರ್ಮ ಕೆಲವರು ಉತ್ತರ ಕೊಡೋದೇನು ಅಂದ್ರೆ, ಸಾಮಾನ್ಯವಾಗಿ ಈ ಜೀವ ಅನಾದಿಯಿಂದಿದ್ದಾನೆ, ದೇವರ ಹೊಟ್ಟೆಯಲ್ಲಿ ಮಲಗಿದ್ದಾನೆ, ಆದರೆ ಅವನ ಚಿನ್ಮನಸ್ಸು ಕೆಲಸ ಮಾಡ್ತಾನೇ ಇದೆ ಜೀವನದ್ದು. ದೇವ ಜೀವನ ಚಿನ್ಮನಸ್ಸನ್ನ ಕೆಲಸ ಮಾಡುವಂತೆ ಮಾಡಿ ಆ ಚಿನ್ಮನಸ್ಸಿನಿಂದ ಕರ್ಮ ಆಗ್ತಾ ಇರುತ್ತೆ, ಇದು ಅನಾದಿ ಕರ್ಮ ಅಂತ ಕೆಲವರು ಉತ್ತರ ಕೊಡ್ತಾರೆ. ಅದಿಷ್ಟೇ, ಜೀವನ ಸ್ಥಿತಿ ಏನು ಅಂತ ನೋಡಬೇಕು ಅನಾದಿಯಿಂದ. ಆಚಾರ್ಯರು ಸ್ಪಷ್ಟ ಉತ್ತರ ಕೊಡ್ತಾರೆ, ಸುಷುಪ್ತಿ ಸಂಸ್ಥಾನ್ ಅಂತ ಹೇಳ್ತಾರೆ. ಬರೇ ಹೊಟ್ಟೆಯಲ್ಲಿದ್ದವರು ಅಂತ ಹೇಳಿಲ್ಲ, ಸುಷುಪ್ತಿಯಲ್ಲಿದ್ದವರು ಅಂತ ಹೇಳ್ತಾರೆ. ಸುಷುಪ್ತಿ ಅಂದ್ರೆ ಪರಿಚಯ ಏನು ಅಂದ್ರೆ, ಜೀವರಾಶಿಗಳಿಗೆ ಈ ಹೊರಗಿನ ಜಡ ಮನಸ್ಸಿನ ಸಂಪರ್ಕ ಇನ್ನ ಆಗ್ಲಿಲ್ಲ, ದೇವರಲ್ಲಿ ಅನಾದಿಯಿಂದ ಇದ್ದಾರೆ. ಅಂತಹ ಕಾಲಕ್ಕೆ ಇವರ ಎಲ್ಲಾ ಇಂದ್ರಿಯಗಳು ಕೆಲಸ ಮಾಡುವುದು ಜಾಗೃತ ಅವಸ್ಥ, ಮನಸ್ಸು ಮಾತ್ರ ಕೆಲಸ ಮಾಡುವುದು ಸ್ವಪ್ನಾವಸ್ಥ. ಮನಸ್ಸು ಕೆಲಸ ಮಾಡದೇ ಇರುವ ಸ್ಥಿತಿಯನ್ನ ಸುಷುಪ್ತಿ ಅಂತ ಹೇಳುತ್ತಾರೆ. ಹಾಗಾದ್ರೆ ಆಚಾರ್ಯರ ಮಾತೇ ಈ ವಾದವನ್ನ ಹೊಡೆದಾಕತ್ತೆ. ಏನಂತ, ಅನಾದಿ ಕಾಲದಿಂದ ಸುಷುಪ್ತಿಯಲ್ಲಿದ್ರು ಅಂತ ತಾತ್ಪರ್ಯ ಹೇಳ್ತಾರೆ. ಸುಷುಪ್ತಿ ಸಂಸ್ಥಾನ್ ಅಂತ ಹೇಳೋದ್ರಿಂದಲೇನೆ, ಅನಾದಿಯಿಂದ ಚಿನ್ಮನಸ್ಸು ಕೆಲಸ ಮಾಡುತ್ತಾ ಇತ್ತು, ಅದೇ ಅನಾದಿ ಕರ್ಮ ಅಂತ ಹೇಳೋದು ಬಿದ್ದೋಗುತ್ತೆ. ಹಾಗಾದ್ರೆ ಅನಾದಿ ಕರ್ಮ ಅಂದ್ರೆ ಮಾಡದೆ ಹುಟ್ಟದೆ ಅನಾದಿಯಿಂದ ಇರುವುದು ಕರ್ಮ ಬೀಜ ಅಂತ ಒಪ್ಪಲೇಬೇಕು. ಅದನ್ನ ಭಗವಂತ ಪಕ್ವಗೊಳಿಸಿದ್ದು ಹೇಗೆ ಅಂದ್ರೆ, ಜೀವನದಲ್ಲಿ ನಿಂತು ಹೇಳ್ತಾರೆ ಶ್ವಾಸ ಮಾತ್ರ ಅವಶೇಷಿತಾಹ ಅಂತ, ಶ್ವಾಸ ಕಾರ್ಯ ಮಾತ್ರ ಭಗವಂತ ಮಾಡಿಸ್ತಾ ಇದ್ದಾನೆ ಅನಾದಿ ಕಾಲದಿಂದ. ಆ ಶ್ವಾಸ ಕಾರ್ಯದ ಮೂಲಕ ಜೀವರಲ್ಲಿರತಕ್ಕಂಥ ಏನು ಲಿಂಗ ದೇಹದಲ್ಲಿರುವ ಕರ್ಮ ಬೀಜವನ್ನ ಪಕ್ವಗೊಳಿಸ್ತಾ ಬರ್ತಾ ಇದ್ದಾನೆ. ಇದು ಅಲ್ಲಿಂದಲ್ಲಿಗೆ ಅಂಟು, ಜೀವನ ಶ್ವಾಸ ಕಾರ್ಯ ನಿರಂತರ ನಡೀತಾ ಇದೆ. ಅಲ್ಲ, ಶ್ವಾಸ ಕಾರ್ಯವೇ ಅನಾದಿ ಕರ್ಮ ಅಂತ ನೀವು ಹೇಳ್ತೀರಾ? ಅದು ಕಲಿಗೂ ಒಂದೇ ಇರುತ್ತೆ, ಬ್ರಹ್ಮದೇವರಿಗೂ ಒಂದೇ ಇರುತ್ತೆ. ಕರ್ಮ ಬೀಜ ಅಂತ ಒಪ್ಪದೆ ಶ್ವಾಸ ಕಾರ್ಯವೇ ಅನಾದಿ ಕರ್ಮ ಅಂತ ಹೇಳಿದರೆ ಆ ಕರ್ಮ ಅಂಬುದು ಕಲಿಗೂ ಒಂದೇ, ಬ್ರಹ್ಮದೇವರಿಗೂ ಒಂದೇ. ಮತ್ತೆ ಹುಟ್ಟೋ ಕಾಲಕ್ಕೆ ಮೊದಲನೇ ಜನ್ಮ ಹೇಗೆ ಕೊಡಬೇಕು ಶರೀರ ಯಾವುದರ ಬೇಸ್ ಮೇಲೆ ಬರೇ ಶ್ವಾಸಕಾರದ ಮೇಲೆ ಕೊಡಬೇಕು ಅಂದ್ರೆ ಬ್ರಹ್ಮದೇವರ ಶ್ವಾಸಕಾರ್ಯ ಇವರ ಕಾರ್ಯ ಎರಡು ಶ್ವಾಸಕಾರ್ಯ ಒಂದೇ. ಅದಕ್ಕೇನು ಹೇಳಬೇಕು, ಶ್ವಾಸಕಾರ್ಯದಿಂದಾಗಿ ಕರ್ಮಬೀಜವನ್ನ ಪಕ್ವ ಮಾಡಿ ಆ ಕರ್ಮಬೀಜ ಅವರವರಿಗೆ ತಕ್ಕಂತೆ ಅನಾದಿಯಿಂದ ಇದ್ದೇ ಇದೆ. ಆ ಕರ್ಮಬೀಜದಲ್ಲಿ ಹೇಗಿದೆ ಆ ಪ್ರಕಾರ ಇವರನ್ನ ಕರ್ಕೊಂಡು ಬರ್ತಾ ಇದ್ದಾನೆ, ಅವರವರ ಜನ್ಮಗಳು ಎಲ್ಲವೂ ಬರ್ತಾ ಇವೆ ಅಂತ ಹೇಳಲೇಬೇಕಾಗುತ್ತೆ. ಆ ರೀತಿಯಲ್ಲಿ ಭಗವಂತ ಉರು ಗುಣ ಕರ್ಮ ನಿಬಂಧನೇಸ್ಮಿನ್, ಭಗವಂತ ಈ ಲಿಂಗದೇಹದಲ್ಲಿರುವಂತಹ ಎಲ್ಲಾ ರೀತಿಯಾದ ಆ ಅವಿದ್ಯಾ ಕಾಮ ಕರ್ಮಗಳ ಅಂಟನ್ನು ಕೊಡ್ತಾ ಬಂದ. ಆ ರೀತಿಯಾಗಿ ಕೊಟ್ಟು ಕರಕೊಂಡು ಬಂದು ನಾನಾ ಜನ್ಮಗಳ ಸರಪಳಿಯನ್ನು ಇಲ್ಲಿ ತರ್ತಾ ಇದ್ದಾನೆ. ಇಂಥ ಸಂಸಾರದ ಮಾರ್ಗ ಸಾಂಸಾರಿಕೆ ಪಥಿ ಚರಣ್ ಅತಿಶ್ರಮೇಣ ಭಗವಂತನನ್ನ ಮರೆತು ಹೋಗಿರ್ತಾನೆ ಜೀವ. ತದತಿಶ್ರಮೇಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ತದತಿಶ್ರಮೇಣ ಅಂದ್ರೆ ತತ್ಪ್ರಯುಕ್ತೇನ ಮಹಾಶ್ರಮೇಣ ಅಂತ, ಸಂಸಾರ ಮಾರ್ಗದಲ್ಲಿ ಹೋಗ್ತಾ ಅದರಿಂದ ಬಂದಿರತಕ್ಕಂಥ ಮಹಾಶ್ರಮ ಅಂದ್ರು. ಅಥವಾ ಇನ್ನೊಂದು ರೀತಿ ಹೇಳಿದ್ರೆ ತತ್ ಅಂದ್ರೆ ಭಗವಂತ, ತತ್ ಅಂದ್ರೆ ಭಗವಂತ. ಹೇಗೆ? ಗಾಯತ್ರಿ ಮಂತ್ರದ ಮೊದಲನೇ ಅಕ್ಷರ ತಕಾರ, ಕೊನೆಯ ಅಕ್ಷರ ತ್ ಅಂತ ಸೇರಿದ್ರೆ ತತ್. ತತ್ ಅಂದ್ರೆ ಗಾಯತ್ರಿ ಮಂತ್ರ. ತತ್ ಆತಿ ಅಂದ್ರೆ ಭಗವಂತನನ್ನು ಅತಿಕ್ರಮಿಸಿ ನಡೆದದ್ದರಿಂದ, ಅಂದ್ರೆ ಭಗವಂತನನ್ನು ಮರೆತದ್ದರಿಂದ ಈ ಲಿಂಗದೇಹದ ಪ್ರಭಾವ ಏನು? ಸಂಸಾರ ಮಾರ್ಗದಲ್ಲಿ ಜೀವ ನಡೀತಾ ಇರ್ತಾನಲ್ಲ, ಇವನನ್ನ ಈ ರೀತಿಯಾಗಿ ಕಟ್ಟಿ ಹಾಕ್ಲಿಕ್ಕೆ ಬೇಕಾದ ಮೂಲವಾದ್ದು ಯಾವುದು ಅಂತ ನೋಡಿದಾಗ, ಬರೇ ಕರ್ಮ ಮಾಡಿದರೆ ಕರ್ಮದಿಂದ ಕರ್ಮ ಹುಟ್ಟಾಗುತ್ತೆ ಅಂತಲ್ಲ, ಅದಕ್ಕೆ ಬುಡವಾಗಿ ಒಂದು ಭೀಕರವಾದ್ದು ಕೂತಿದೆ. ಯಾವುದು ಅಂದ್ರೆ ದೇವರ ಮರು. ಇದನ್ನ ಬಂಧಕ ಪ್ರಕರಣದಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾರೆ ಅರಣ್ಯಕಾಚಾರ್ಯರು. ಜೀವನ ಸುತ್ತು ಇರುವ ಲಿಂಗದೇಹ, ಆ ಲಿಂಗದೇಹದಲ್ಲಿರುವ ವಿಶೇಷವಾದಂಥ ಅಜ್ಞಾನ, ಆ ಅಜ್ಞಾನ ಅಭಿಮಾನವಾಗಿ ತಿಸಿಲೊಡೆದಿದೆ. ಆ ಅಭಿಮಾನ ಎಂತಹದ್ದು ಅಂದ್ರೆ ಹೇಳ್ತಾರೆ ಕರ್ತೃತ್ವ ಸ್ವಾತಂತ್ರ್ಯ ಅಭಿಮಾನ. ಅದರೊಳಗೆ ಅಜ್ಞಾನ ಏನ್ ಮಾಡುತ್ತೆ ಅಂದ್ರೆ ದೇವರೇ ಎಲ್ಲ ಮಾಡಿ ಮಾಡಿಸ್ತಾ ಇದ್ರು ಕೂಡ ನಾನೇ ಮಾಡ್ತಾ ಇದ್ದೇನೆ ಅಂತ ಸ್ವಾತಂತ್ರ್ಯ ಆರೋಪ ಇಲ್ಲದ ಸ್ವಾತಂತ್ರ್ಯ ತನ್ನ ಮೇಲೆ ಕಲ್ಪನೆ ಮಾಡಿಕೊಂಡು ಹೇಳ್ತಾನಲ್ಲ, ಈ ತರ ಈ ಕರ್ತೃತ್ವ ಸ್ವಾತಂತ್ರ್ಯ ಅಭಿಮಾನ, ಭೋಕ್ತೃತ್ವ ಸ್ವಾತಂತ್ರ್ಯ ಅಭಿಮಾನ, ಕಾರಕ ಇಂದ್ರಿಯಗಳ ಮೇಲೆ ನಾನೇ ಸ್ವತಂತ್ರ ಅಂತ ಅಭಿಮಾನ ಇವೆಲ್ಲ ಹುಟ್ಟಿ ಬರುತ್ತೆ. ಅದರ ಮೂಲಕ ಅಂದ್ರೆ ಭಗವಂತನ ವಿಸ್ಮೃತಿಯ ಮೂಲಕ ಭಗವಂತನ ಗುಣಗಳನ್ನ ತನ್ನಲ್ಲಿ ಆರೋಪ ಮಾಡಿಕೊಳ್ಳುವುದರ ಮೂಲಕ ಕರ್ಮ ಅನುಷ್ಠಾನ ಮಾಡಿದ್ದರಿಂದ ಅತಿಶ್ರಮ ಬರ್ತಾ ಇದೆ ಇವನಿಗೆ. ತದತಿಶ್ರಮೇಣ ಭಗವಂತನನ್ನ ಅತಿಕ್ರಾಂತ ಅಂದ್ರೆ ವಿಶೇಷವಾಗಿ ದೇವರನ್ನ ಅತಿಕ್ರಮಿಸಿದ ದೋಷದಿಂದ, ಅತಿಶ್ರಮೇಣ ಅಂಥ ಶ್ರಮದಿಂದಾಗಿ ಚರಣ್ ಅದರಿಂದಲೇನೆ ನಷ್ಟ ಸ್ಮೃತಿ, ದೇವರ ನೆನಪೇ ಕಳ್ಕೊಂಡು ಹೋಗಿರ್ತಾನೆ, ದೇವರ ಚಿಂತನೆ ಮಾಡುತ್ತಾ ಹೋಗ್ಬೇಕೆಂಬುದೇ ಹೋಗಿರುತ್ತೆ. ಪುನರಯಂ ಪ್ರವೃಣೀತ ಲೋಕ, ಇಂಥ ಲೋಕ ವಿಶೇಷವಾಗಿ ಭಗವಂತನ ಸ್ಮೃತಿಯನ್ನ ಯಾರಿಂದ ಪಡ್ಕೊಳ್ಳುತ್ತೆ? ಹೋಗ್ತಾ ಇರ್ತಾರೆ, ನೋಡ್ತಾ ಇರ್ತೀವಲ್ಲ ಎಲ್ಲ ಜೀವರಾಶಿಗಳೇ, ಏಕಾಸು ಇಲ್ಲ ಆಸು ಇಲ್ಲ ಏನೇನಿರಲ್ಲ, ಅವರ ಪಾಡಿಗರು ಬದುಕ್ತಾ ಇರ್ತಾರೆ, ದೇವರ ಎಚ್ಚರವೇ ಇಲ್ಲದೆ ಬದುಕ್ತಾ ಇರ್ತಾರಲ್ಲ, ಅಂತಹ ಜನ್ಮಗಳು ಎಷ್ಟು ಕಳೀತೋ ನಮಗೆ. ಅವ್ರು ನೋಡಿದಾಗ ಅದರಲ್ಲಿ ನೆನಪಾಗುತ್ತೆ ನಮ್ಗೇನು ಸ್ಪೆಷಲ್ ಆಗಿ ಕೊಡ್ಲಿಲ್ಲ, ಅಂತಹ ಜನ್ಮಗಳು ಎಷ್ಟು ಕಳೆದು ಚೂರು ಚೂರು ಪುಣ್ಯಗಳಾದ್ರೆ ಬಂತೋ ಇದು ಹೇಳ್ತಾರೆ. ಅಂತಹ ನಷ್ಟ ಸ್ಮೃತಿ ಯಾರಿಗ ದೇವರ ಎಚ್ಚರ ಇದೆಯಾ, ಎಲ್ಲ ಕಳ್ಕೊಂಡಿದ್ದಾರೆ. ಅದರಿಂದ ಅಂಥ ಎಲ್ಲ ಸಜ್ಜನರಿಗೆ ವಿಶೇಷವಾಗಿ ಭಗವಂತನ ಸ್ಮೃತಿ ಯಾರಿಗೆ ಬರುತ್ತೆ ಅಂದ್ರೆ ಯಾವ ಯುಕ್ತಿಯಿಂದ ಬರುತ್ತೆ, ಯಾವ ಉಪಾಯದಿಂದ ಅಂದ್ರೆ ಮಹದನುಗ್ರಹ ಮಂತರೇಣ, ದೊಡ್ಡವರ ಪರಮಾನುಗ್ರಹ ಬಿಟ್ಟರೆ ದೇವರ ನೆನಪು ಈ ಸಂಸಾರದಲ್ಲಿ ಒದ್ದಾಡುವಂತಹ ಜೀವರಾಶಿಗೆ ಇನ್ಯಾವ ರೀತಿಯಲ್ಲೂ ಬರಲಿಕ್ಕೆ ಸಾಧ್ಯವಿಲ್ಲ, ಅಂಥ ದೊಡ್ಡವರ ಅನುಗ್ರಹ ನಮಗೆ ಪೂರ್ಣವಾಗಿ ಬೇಕು. ಒಟ್ಟಾರೆ ಸಂಸಾರಕ್ಕೆ ಬಂದಿದ್ದೇವೆ. ಬಿಡುಗಡೆ ಆಗಬೇಕಾದರೆ ಭಗವಂತನ ಪಾದಾರವಿಂದವನ್ನು ನಾವು ಚೆನ್ನಾಗಿ ಹಿಡಿಯಬೇಕು. ಹೇ ಗುರುಗಳ ಮೂಲಕ, ಗುರುಗಳ ಪೂರ್ಣಾನುಗ್ರಹ ಆಯಿತ ನಮಗೆ ಪರಮಾನುಗ್ರಹ ಭಗವಂತ ಮಾಡಿಕೊಡುತ್ತಾನೆ ಎಂಬಲ್ಲಿಗೆ ಶ್ರೀ ಕೃಷ್ಣಾರ್ಪಣೆ ಮಸ್ತು.